ಏಯ್ ನೀವು ಹೆಂಗಸ್ರಾ? ನಿಮ್ಮ ವಯಸ್ಸು ಬಿಟ್ವೀನ್ 40 and 50 ಇದೆಯಾ? ಇತ್ತೀಚೆಗೆ ಅಯ್ಯೋ ಯಾಕೆ ಹೀಗೆ ದಪ್ಪ ಆಗ್ತಾ ಇದ್ದೀನಿ ಅನ್ನಿಸ್ತಾ ಇದೆಯಾ? ಅಥವಾ ಏನೋ ಬೇಜಾರು ಯಾವುದಕ್ಕೂ ಮೂಡೇ ಇಲ್ಲ ಅನ್ನಿಸ್ತಾ ಇದೆಯಾ? ಅಥವಾ ತುಂಬ ಅಳು, ಇದ್ದಕ್ಕಿದ್ದಾಗೆ ಕೋಪ ಎಲ್ಲ ಬರ್ತಿದೆಯಾ? ವೆಲ್, ಇವತ್ತಿನ ಕಾರ್ಯಕ್ರಮ ನಿಮ್ಮ ಕುರಿತಾದದ್ದೇ, ನಿಮಗಾಗಿನೇ. ಎಸ್, ಇವತ್ತು ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಋತುಬಂಧ ಇದರ ಕುರಿತು ಮಾತಾಡೋಣ ಅಂತ ಬಂದಿದ್ದೀನಿ. ಋತುಬಂಧ ಅಂದರೆ ಗೊತ್ತಲ್ಲ, ಮೆನೋಪಾಸ್. ಹೆಂಗಸರಲ್ಲಿ ತಿಂಗಳು ತಿಂಗಳು ಬರ್ತಿದ್ದಂತಹ ಪೀರಿಯಡ್ ಅಥವಾ ಮುಟ್ಟು ನಿಲ್ಲೋ ಅಂಥ ಸ್ವಾಭಾವಿಕ ಪ್ರಕ್ರಿಯೆ. ಆದರೆ ಇದರ ಬಾಧೆ ಮಾತ್ರ ಅನೇಕ ಹೆಣ್ಣು ಮಕ್ಕಳಲ್ಲಿ ಅನೇಕ ರೀತಿಯದ್ದಾಗಿರುತ್ತೆ. ಇರಲಿ, ಈ ವೈಪರೀತ್ಯದ ಕುರಿತು ಮಾತಾಡೋದಕ್ಕೆ ಮುಂಚೆ ಶಾರ್ಟ್ ಆಗಿ ಹೀಗಂದರೆ ಏನು ಅಂತ ಅಂದರೆ, ನಮ್ಮ ಬಯಲಾಜಿಕಲ್ ಆಗಿ ನಮ್ಮ ದೇಹದಲ್ಲಿ ಏನೇನು ವ್ಯತ್ಯಾಸಗಳು ನಡೆಯುತ್ತೆ ಅನ್ನೋದನ್ನು ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಸುಮಾರು 10 ವರ್ಷ ವಯಸ್ಸಿಂದ ಸರಿಸುಮಾರು 50 ವಯಸ್ಸಿನವರೆಗೂ ಪ್ರಕೃತಿ ಹೆಣ್ಣು ಮಕ್ಕಳಲ್ಲಿ ಸಂತಾನೋತ್ಪತ್ತಿಗಾಗಿಯೇ, ಎಕ್ಸಾಕ್ಟ್ಲಿ, ಯು ಹರ್ಡ್ ಇಟ್ ರೈಟ್, ಸಂತಾನೋತ್ಪತ್ತಿಗಾಗಿ ಮಾತ್ರ ಈ ಒಂದು ಸುವಿಧತೆಯನ್ನು ಕಲ್ಪಿಸಿರುತ್ತೆ. ಅಂದರೆ ಮುಟ್ಟು ನಿಂತ ನಂತರ ನಿಮ್ಮ ಆವತ್ತಿನವರೆಗಿನ ಜೀವನ ಹೇಗೆ ನಡೀತಾ ಇತ್ತೋ ಅದು ಯಾವುದೇ ರೀತಿಯಲ್ಲೂ ಬದಲಾಗೋದಿಲ್ಲ, ಬದಲಾಗಬಾರದು. ಒಂದು 43-45 ವಯಸ್ಸಿಂದ ಈ ಮುಟ್ಟು ನಿಲ್ಲುವಂತಹ ಪ್ರಕ್ರಿಯೆ ದೇಹದಲ್ಲಿ ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಆ್ಯಕ್ಚುಲಿ ನಮ್ಮ ದೇಹದಲ್ಲಿರುವಂಥ ಅಂಡಾಶಯಗಳು ಅಂದರೆ ಒವರೀಸ್ ಅಂತ ಏನು ಹೇಳ್ತೀವಲ್ಲ, ಅವು ಸ್ವಲ್ಪ ಸ್ವಲ್ಪನೇ ಶ್ರಿಂಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಆವರೆಗೂ ಉತ್ಪತ್ತಿಯಾಗ್ತಿದ್ದಂತಹ ಈಸ್ಟ್ರೋಜನ್ ಇರಬಹುದು, ಪ್ರೊಜೆಸ್ಟ್ರಾನ್, ಅಂದರೆ ಟಿಪ್ಪಿಕಲಿ ನಾವು ಹೆಣ್ಣು ಮಕ್ಕಳ ಅಥವಾ ಹೆಣ್ಣು ಹಾರ್ಮೋನ್ಸ್ ಅಂತ ಏನು ಹೇಳ್ತೀವೋ ಅವುಗಳ ಸ್ರವಿಕೆ ನಿಧಾನವಾಗಿ ಕಡಿಮೆ ಆಗಿ ಕೊನೆಗೆ ಒಂದಿನ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಹಾಗೆ ನಿಂತಾಗ ನಮ್ಮಲ್ಲಿ ಮುಟ್ಟಾಗೋ ಪ್ರಕ್ರಿಯೆ ಕೂಡ ನಿಂತು ಹೋಗುತ್ತೆ. ಈಗ ಈ ಕಾಲಾವಧಿಯಲ್ಲಿ ಅಂದರೆ ಒಂದು 40-50 ಅಂತಲೇ ಇಟ್ಕೊಳ್ಳಿ, ಆ ವಯಸ್ಸಿನಲ್ಲಿ ಹೆಣ್ಮಕ್ಕಳು ಎದುರಿಸಬಹುದಾದಂತಹ ಸಮಸ್ಯೆಗಳು ಮತ್ತು ಅವುಗಳಿಗೆ ಒಂದಷ್ಟು ಮಟ್ಟಿಗೆ ಪರಿಹಾರಗಳು ಏನು ಅಂತ ನೋಡೋಣವಾ. ಮೊದಲನೇದಾಗಿ ಹೆಂಗಸರು ನೋಟಿಸ್ ಮಾಡೋದು, ನಾನು ಆಗಲೇ ಹೇಳಿದಾಗೆ, ನಮ್ಮ ಪೀರಿಯಡ್ನ ಸ್ರವಿಕೆಯಲ್ಲಿ ಏರ್ಪೇರಾಗುವಂಥದ್ದು, ಇಲ್ಲ ತುಂಬ ಮುಟ್ಟು ಆಗುವಂಥದ್ದು, ಇಲ್ಲ ಯಾವಾಗಲೂ 2-3 ತಿಂಗಳಿಗೆ ಒಂದು ಸತಿ ಆಗೋದು, ಆ ಸ್ರವಿಕೆಯಲ್ಲಿ ಕೂಡ ಅಂದರೆ ಕ್ವಾಂಟಿಟಿ ಆಫ್ ದ ಪೀರಿಯಡ್ ಈಸ್ ರೆಡ್ಯೂಸಿಂಗ್ ಆರ್ ಇನ್ಕ್ರೀಸಿಂಗ್ ಅಂಥದ್ದು. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ 1-2 ವರ್ಷಗಳ ಹಿಂದೆಯೇ ನಾವು ಸ್ವಲ್ಪ ದಪ್ಪ ಆಗ್ತಾ ಇರ್ತೀವಿ. ಇಲ್ಲ ದೇಹದ ಕೆಲವು ಅಂಗಾಂಗಗಳಲ್ಲಿ ಅಂದರೆ ತೋಳಲ್ಲಿರಬಹುದು, ಹಿಪ್ ಭಾಗದಲ್ಲಿರ್ಬೋದು, ಹಿಂಭಾಗದ ಪೃಷ್ಠಗಳ ಭಾಗ ಅಥವಾ ತೊಡೆಯ ಭಾಗ, ಎದೆಯ ಭಾಗ, ಹೊಟ್ಟೆ, ಸ್ಪೆಷಲಿ ಹೆಂಗಸರಿಗೆ ಇಂತಹ ಭಾಗಗಳಲ್ಲಿ ಕೊಬ್ಬಿನಂಶ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ. ಎಷ್ಟೇ ವ್ಯಾಯಾಮ ಮಾಡಿದ್ರೂ ಸಣ್ಣ ಆಗದೇ ಇರುವಂಥದ್ದು, ಇಲ್ಲ ಅಂದರೆ ಈ ಮಾಂಸಖಂಡಗಳು ತೋಳಿನ ಭಾಗದಲ್ಲಿ ನಾವು ಬೈ ಬೈ ಮಜಲ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಈ ಮೀನುಖಂಡಗಳು ಕಾಲಲ್ಲಿರುವಂತಹ ಮಾಂಸಖಂಡಗಳು ಲೂಸ್ ಲೂಸ್ ಆಗುವಂಥದ್ದು, ಮೆತ್ತಿಗಾಗುವಂಥದ್ದು, ಹೀಗೆ. ಇನ್ನು ಮೂಡ್ ಸ್ವಿಂಗ್ಸ್, ಇದು ತುಂಬ ಮುಖ್ಯವಾದದ್ದು. ಏನಾಗುತ್ತೆ ಅಂದರೆ ಈ ವಯಸ್ಸಿನ ತಾಯಿಗೆ ಅಂದರೆ 40-50 ವಯಸ್ಸಿನ ಒಳಗಡೆ ಇರುವಂತಹ ಒಬ್ಬ ತಾಯಿಗೆ ಹದಿಹರಿಯದ ಮಕ್ಕಳು ಇದ್ದರೆ, ಹೆಣ್ಮಕ್ಕಳು ಸ್ಪೆಷಲಿ ಇದ್ದರೆ, ಇಬ್ಬರಿಗೂ ಈ PMS ಅನ್ನೋದು ನಡೀತಾ ಇರುತ್ತೆ. ಮಗಳಿಗೆ PMS ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಆಗಿದ್ದರೆ ತಾಯಿಗೆ ಪೆರಿಮೆನೋಪಾಸಲ್ ಸಿಂಡ್ರೋಮ್ ಆಗಿರುತ್ತೆ. ಈ ಥರ ನಡೀತಿರುವಂತಹ ಕಾಲಘಟ್ಟ ಇದು. ಇಬ್ಬರಿಗೂ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ರ್ಯಾಪಿಡಾಗಿ ಬದಲಾಗ್ತಾ ಇರುತ್ತೆ ಅವರ ಮೂಡು. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಅವರ ಮೂಡ್ ಇರೋದಿಲ್ಲ. ಇನ್ನು ಈ ಮೆನೋಪಾಸಲ್ ಹೆಣ್ಮಕ್ಕಳಿಗೆ ಅಂದರೆ 40-50 ಏಜ್ ಏನಿರ್ತಾರೆ ಅವರಿಗೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಆಗೋದು, ಬಂಗ್ ಬರೋದು ಅಂತ ಕೇಳಿದಿರಲ್ವಾ, ಅದು ಆಗುವಂಥದ್ದು, ಕಪ್ಪು ಚುಕ್ಕಿಗಳು ಬರೋದು, ಕಲೆಗಳು ಬರೋದು, ಡ್ರೈನೆಸ್ ಫೀಲ್ ಆಗುವಂಥದ್ದು, ಇವೆಲ್ಲ ಶುರುವಾಗುತ್ತೆ. ಇನ್ನು ಹಾಟ್ ಫ್ಲಷಸ್ ಅಂದರೆ ರಾತ್ರಿ ಅಥವಾ ನೈಟ್ ಸ್ವೆಟ್ಸ್ ಅಂತ ಏನು ಹೇಳ್ತೀವಿ ಅದು ಆಗೋದಕ್ಕೆ ಕೂಡ ಆರಂಭ ಆಗುತ್ತೆ. ರಾತ್ರಿ ಮಲಗಿದಾಗ ಇದ್ದಕ್ಕಿದ್ದ ಹಾಗೆ ಚಳಿ ಆಗೋದು, ಇಲ್ಲ ತುಂಬ ಸೆಕೆ ಆಗುವಂಥದ್ದು, ಈ ಥರದ್ದು. ಈ ತೊಂದರೆಗಳು ತುಂಬ ನಮ್ಮನ್ನು ಕಾಡಿಸೋದು ಯಾವಾಗ ಗೊತ್ತಾ? ನಮ್ಮ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ಗಳು ಏಕದಮ್ ಒಂದೇ ಸತಿ ಜರ್ರ ಅಂತ ಇಳಿದು ಹೋದಾಗ ಆಗುವಂಥದ್ದು. ಇಲ್ಲೊಂದು ಸ್ವಾರಸ್ಯ ಇದೆ ನೋಡಿ, ನಮ್ಮ ದೇಹದ ಫ್ಯಾಟ್ ಸೆಲ್ಸ್ ಏನಿರುತ್ತೆ ಸ್ಪೆಷಲಿ ಹೆಣ್ಮಕ್ಕಳಲ್ಲಿ, ಆ ಫ್ಯಾಟ್ ಸೆಲ್ಸ್ಗಳು ಕೂಡ ಒಂದಷ್ಟು ಮಟ್ಟಿಗೆ ಈ ಹೆಣ್ಣು ಹಾರ್ಮೋನುಗಳನ್ನು ಸ್ರವಿಸ್ತಾ ಇರುತ್ತೆ. ಹಾಗಾಗಿಯೇ ನಾನು ಆಗಲೇ ಹೇಳಿದ್ದು, 1-2 ವರ್ಷಗಳು ಮುಂಚೆಯೇ, ಮೆನೋಪಾಸ್ ಆಗೋದಕ್ಕೆ 2 ವರ್ಷಗಳು ಮುಂಚೆಯೇ ನಮ್ಮ ದೇಹ ದಪ್ಪ ಆಗ್ತಾ ಹೋಗುತ್ತೆ. ಅಂದರೆ ಫ್ಯಾಟ್ ಸೆಲ್ಸ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಂಬರಲ್ಲಿ. ಆ ಫ್ಯಾಟ್ ಸೆಲ್ಸ್ ಈ ಹೆಣ್ಣು ಹಾರ್ಮೋನನ್ನು ಸ್ವಲ್ಪ ಮಟ್ಟಿಗೆ ಸ್ರವಿಸೋದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಯಾವಾಗ ನಮ್ಮ ಅಂಡಾಶಯಗಳು ಶ್ರಿಂಕ್ ಆಗಿ ಮೇನ್ ಹಾರ್ಮೋನ್ ಉತ್ಪತ್ತಿಯಾಗೋದು ಕಡಿಮೆ ಆಗುತ್ತೋ ಈ ಸಪ್ಲಿಮೆಂಟರಿ ಹಾರ್ಮೋನ್ ನಮಗೆ ಸ್ವಲ್ಪ ಕುಷನ್ ಕೊಡುತ್ತೆ. ಇನ್ನು ಏನೇನು ಬದಲಾವಣೆ ಮಾಡಿಕೊಳ್ಬೇಕು ನಮ್ಮ ಈ ಕಿರಿಪಿರಿ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಡಯಟ್. ಎಸ್, ಡಯಟ್ನಲ್ಲಿ ನಿಧಾನವಾಗಿ ಬದಲಾವಣೆ ತಂದ್ಕೊಳ್ಳಿ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಾವು ದಪ್ಪ ಆಗ್ತಿದ್ದೀವಿ ಅಂತಂದರೆ ಇಂಟರ್ನೆಟ್ಟೆಲ್ಲ ಜಾಲಾಡಿ ಇಲ್ಲಾಂದರೆ ಯಾವುದೋ ಒಂದು ಡಯಟೀಷಿಯನ್ ಹತ್ರ ಹೋಗ್ಬಿಟ್ಟು ನನಗಿಂಥ ಡಯಟ್ ಬೇಕು, ಕೆ ಡಯಟು, ಟಿ ಡಯಟು, ಎಫ್ ಡಯಟು, ಎಮ್ ಡಯಟ್ ಅಂತ ಏನೇನೇನೇನೋ ಇದೆಯಲ್ಲ ಈಗ, ಅದು ಯಾವುದೋ ಒಂದು ಶುರು ಮಾಡ್ಕೊಳ್ತೀವಿ. ಅದನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ಡಯಟ್ನಲ್ಲಿ ಬದಲಾವಣೆ ತರೋದೇ ಆದರೆ ನಿಧಾನವಾಗಿ ತಂದ್ಕೊಳ್ಳಿ. ಯಾವುದೇ ಕಂಪನಿಗಳು ಅಥವಾ ಈಗಲೇ ಹೇಳಿದಾಗೆ ಡಯಟೀಷಿಯನ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರು ಕೊಡೋ ಅಂಥ ಡಯಟ್ನ ದಯವಿಟ್ಟು ಫಾಲೋ ಮಾಡಬೇಡಿ. ನೆನಪಿರಲಿ, ನಿಮ್ಮ ಡಯಟ್ ಅಥವಾ ಊಟ ತಿಂಡಿ ಲೋಕಲ್ ಆಗಿರಲಿ ಮತ್ತು ಆವಾಗಿನ ಹವಾಮಾನದ ಕುರಿತಾಗಿರಲಿ, ಅಂದರೆ ಸೀಸನಲ್ ಆಗಿರಲಿ, ನೀವು ವಾಸ ಮಾಡ್ತಿರೋಂಥ ಊರಲ್ಲಿ ಅಥವಾ ಅದರ ಸುತ್ತಮುತ್ತ ಒಂದು 100 meters ಅಥವಾ ಒಂದು 5-10 kilometers ದೂರದಲ್ಲಿ, ನಿಮ್ಮ ಊರಿಂದ 5-10 kilometers ದೂರದಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥ ಮಾತ್ರ ಬಳಸಿ. ಆಯಾ ಹವಾಮಾನಕ್ಕೆ ತಕ್ಕಂತೆ ಬೆಳೆಯೋ ಹಣ್ಣು ತರಕಾರಿಗಳನ್ನು ಹೇರಳವಾಗಿ ಬಳಸಿ. ಹಾಗೆ ನಿಮ್ಮ ಡಯಟ್ ಟ್ರೆಡಿಷನಲ್ ಆಗಿರಲಿ, ನೀವು ಸಣ್ಣ ವಯಸ್ಸಿಂದ ನಿಮ್ಮ ಅಮ್ಮ ಅಜ್ಜಿ ಏನೇನು ಮಾಡ್ತಿದ್ರೋ ಅಥವಾ ನಿಮ್ಮ ಜಾತಿ ಜನಾಂಗದವರು ಸಾಂಪ್ರದಾಯಿಕವಾಗಿ ಏನು ಅಡುಗೆ ಮಾಡ್ತಾಯಿದ್ರೋ ಅಂಥ ಅಡುಗೆನ ಮಾಡಿಕೊಂಡು ತಿನ್ನಿ. ಈ ಥರ ಒಟ್ಟಾರೆ ನ್ಯೂಟ್ರಿಷಿಯಸ್ ಪದಾರ್ಥವನ್ನು ತಿನ್ನುವಂಥದ್ದು, ಸ್ಪೆಷಲಿ ಉಪವಾಸ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಒಳ್ಳೆಯದು. ಏಕ್ದಮ್ ನಿಲ್ಲಿಸ್ಬೇಡಿ, ಕಡಿಮೆ ಮಾಡಿಕೊಂಡು ನಿಲ್ಲಿಸಿ. ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಗೆಲ್ಲ ತುಂಬ ಚಾಲ್ತಿಯಲ್ಲಿರುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಹಾಗೆ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋ ಒಂದು ಕೆಲವು ಮೂಢನಂಬಿಕೆಗಳು ನಮ್ಮಲ್ಲಿ ಬಂದುಬಿಟ್ಟಿರುತ್ತೆ. ಅದನ್ನೆಲ್ಲ ಕಿವಿಗೆ ಹಾಕೋಬೇಡಿ. ಹೀಗೆಲ್ಲ ಮಾಡೋದು ಆದಷ್ಟು ಕಡಿಮೆ ಮಾಡಿ ಹಿತವಾದ ಮಿತವಾದ ಭೋಜನವನ್ನು ನಿಮ್ಮದಾಗಿಸ್ಕೊಳ್ಳಿ. ಆಮೇಲೆ 40 ದಾಟ್ತಿದ್ದ ಹಾಗೆ ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ಸ್ಲೋ ಡೌನ್ ಆಗ್ರಿ ಪ್ಲೀಸ್, ನಿಮ್ಮ ಒಳ್ಳೆಯದಕ್ಕೆ ಇದು. ಎಲ್ಲ ವಿಚಾರಗಳಲ್ಲೂ ಯಾವುದೋ ಒಂದು ಆಫೀಸ್ ಟೆನ್ಷನ್ ತೊಗೊಳ್ಳೋವಂಥದ್ದು, ಮಕ್ಕಳ ಬಗ್ಗೆ ಅವರ ಕರಿಯರ್ ಬಗ್ಗೆ ಟೆನ್ಷನ್ ತೊಗೊಳ್ಳೋವಂಥದ್ದು ಎಲ್ಲವೂ ಕೂಡ. ಎಕ್ಸಸೈಸ್ ವಿಚಾರದಲ್ಲೂ ಅಷ್ಟೇ, ಜಿಮ್ ಮಾಡ್ತಾ ಇದ್ದರೆ ಆವರೆಗೂ ತುಂಬ ಶ್ರಮ ಹಾಕಿ ಮಾಡೋವಂಥದ್ದನ್ನು ನಿಲ್ಲಿಸಿ ಯೋಗ, ವಾಕಿಂಗ್, ಸ್ವಿಮ್ಮಿಂಗ್ ಇಂಥವಕ್ಕೆ ನಿಧಾನವಾಗಿ ಶಿಫ್ಟ್ ಆಗುವಂಥದ್ದು ಇರ್ಬೋದು. ಒಟ್ಟಾರೆ ನಿಮ್ಮ ದೈಹಿಕ ಶಕ್ತಿ, ದೇಹದ ಸಮತೋಲನ ಅಂದರೆ ಬ್ಯಾಲೆನ್ಸ್ ಕಾಪಾಡುವಂತಹ ವ್ಯಾಯಾಮಗಳು, ಹೀಗೆ ಯಾವುದನ್ನಾದರೂ ಒಂದು ಆಯ್ಕೆ ಮಾಡಿಕೊಳ್ಳಿ. ಅಟ್ಲೀಸ್ಟ್ ವಾರದಲ್ಲಿ ಕನಿಷ್ಠ 3 ದಿನಗಳು ಖಂಡಿತವಾಗಲೂ 40 minutes to 1 hour ನೀವು ಎಕ್ಸಸೈಸ್ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ. ನೀವೇ ನಿಮ್ಮನ್ನು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬದವರನ್ನು ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ. ಇನ್ಫ್ಯಾಕ್ಟ್ ಏರ್ ಟ್ರಾವೆಲ್ ಮಾಡೋರಿಗೆ ಇದು ಗೊತ್ತಿರುತ್ತೆ, ಎಮರ್ಜೆನ್ಸಿಲಿ ಆಕ್ಸಿಜನ್ ಮಾಸ್ಕ್ ಅದು ರಿಲೀಸ್ ಆದಾಗ ಮೊದಲು ನೀವು ಹಾಕ್ಕೊಳ್ಳಿ, ಆಮೇಲೆ ನಿಮ್ಮ ಮಗುವಿಗೋ ಅಥವಾ ನಿಮ್ಮ ಅಕ್ಕಪಕ್ಕ ಕೂತಿರೋ ನಿಮ್ಮ ನೆಂಟರು ಬಂಧು ಬಾಂಧವರು ಅಥವಾ ಯಾರೇ ಆಗಲಿ ಅವ್ರಿಗೆ ಹಾಕಿ ಅಂತ ಹೇಳಿರ್ತಾರೆ ಇನ್ಸ್ಟ್ರಕ್ಷನ್ಸಲ್ಲಿ ಅಲ್ವಾ. ಹಾಗೆಯೇ ಇದು ಕೂಡ, ನೀವು ನಿಮ್ಮನ್ನು ನೋಡಿಕೊಂಡ್ರೆ ಮಾತ್ರ ನಿಮ್ಮವರನ್ನು ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಕೊನೆಯದಾಗಿ ಒಂದು ತುಂಬ ಮುಖ್ಯವಾದ ವಿಷಯ ಅಂದರೆ ವಿಶ್ರಾಂತಿ ತಗೊಳ್ಳೋ ಅಂಥದ್ದು. ಅಲ್ಲಿವರೆಗೂ ನಿಮ್ಮ ಬ್ಯುಸಿ ಜೀವನಕ್ಕೆ ನಿಧಾನವಾಗಿ ಕಡಿವಾಣ ಹಾಕ್ತಾ ಬನ್ನಿ. ಈ ಮೆನು ಪಾಸ್ ಅನ್ನೋದು ನಿಮ್ಮ ಜೀವನದ ಪಾಸ್ ಆಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಸರಿಯಾದ ನಿದ್ದೆ ಸರಿಯಾದ ಸಮಯದಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಮೆನೋಪಾಸ್ ಅನ್ನೋ ಜೀವನದ ಒಂದು ಅತಿ ಸಾಮಾನ್ಯ ಹಂತವನ್ನು ಸರಿಯಾಗಿ ನಿಭಾಯಿಸೋಕೆ ಸತ್ವಯುತವಾದ ಆಹಾರ, ಸರಿಯಾದ ಆಳವಾದ ನಿದ್ರೆ, ನಿಯಮಿತ ವ್ಯಾಯಾಮ ಇವಿಷ್ಟೇ ಸೂತ್ರಗಳು ಇರೋದು, ಮರಿಬೇಡಿ, ಚಾಲ್ತಿಗೆ ತನ್ನಿ. ಇವಿಷ್ಟು ಹೇಳಬೇಕು ಅನ್ನಿಸ್ತು, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಮತ್ತೆ ಭೇಟಿಯಾಗೋವರೆಗೂ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಹೇಳೋದು ಬಿ ಗುಡ್ ಡೂ ಗುಡ್. ಟಾಟಾ, ಬಾಯ್ ಬಾಯ್, ನಮಸ್ಕಾರ.